ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮೋಸದ ಬಲ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 24:24 ಈ ರೀತಿಯಾಗಿ ತಿಳಿಸುವಂತಾಗಿದೆ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ನೀತಿಯುಳ್ಳ ಸಮಾಧಾನದ ಪ್ರಭುವೆ, ಪರಲೋಕದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನ ನೀನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ಈ ಕೊನೆ ಕಾಲದಲ್ಲಿ ಬರತಕ್ಕಂತಹ ಒಂದು ದೊಡ್ಡ ಮೋಸ ಏನು, ನೀನು ನಿನ್ನ ಎರಡನೇ ಬರೋಣಕ್ಕಿಂತಲೂ ಮೊದಲು ನಡೆಯುವಂತಹ ಕಾರ್ಯಗಳಲ್ಲಿ ಮೊದಲನೇ ಸೂಚಕ ಕಾರ್ಯ ಏನು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದೀಯಾ ಸ್ವಾಮಿ. ಅದರ ವಿಚಾರವಾಗಿ ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗುವಾಗ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಕೊನೆ ಕಾಲದ ಅತಿ ಮುಖ್ಯವಾದಂತಹ ಸೂಚಕ ಕಾರ್ಯ ಯಾವುದು, ಅದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಗಳು ಈ ಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ, ನಾನು ಕ್ರಿಸ್ತನ ಬರವಣಿಗೆ ಸಿದ್ಧರಾಗಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಈ ಒಂದು ಸಂದೇಶದ ಮೂಲಕವಾಗಿ ನೀನು ಹುಟ್ಟು ಹಾಕು. ಆ ನಿಮಿತ್ತವಾಗಿ ಅವರು ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಬಾಧಿತರಾಗುವ ಹಾಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಮತ್ತಾಯನು ಬರೆದ ಸುವಾರ್ತೆ 24:24 ಯೇಸು ಸ್ವಾಮಿ ತನ್ನ ಎರಡನೇ ಬರೋಣಕ್ಕೆ ಮೊದಲು ಯಾವ ಯಾವ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಎನ್ನುವುದರ ಬಗ್ಗೆ ಪ್ರವಾದನೆ ಆಗಿ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಯೇಸು ಸ್ವಾಮಿ ಈ ಒಂದು ಅಧ್ಯಾಯದಲ್ಲಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ತನ್ನ ಶಿಷ್ಯರೊಟ್ಟಿಗೆ ಹೋಗಿ ಕುಳಿತುಕೊಳ್ಳುವಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದು ಒಂದು ಸಾಯಂಕಾಲದ ಸಂದರ್ಭ. ಈ ಒಂದು ಸಮಯದಲ್ಲಿ ಸೂರ್ಯನ ಬೆಳಕು, ಸಾಯಂಕಾಲದ ಬೆಳಕು ದೇವಾಲಯದ ಮೇಲೆ ಯೆರೂಸಲೇಮಿನಲ್ಲಿ ಅನೇಕ ವಿಧವಾದಂತಹ ಶಿಲೆ ಕಲ್ಲುಗಳಿಂದ ಕಟ್ಟಲ್ಪಟ್ಟಂತಹ ಆ ದೇವಾಲಯದ ಮೇಲೆ ಬೀಳುವಂಥ ಸಂದರ್ಭದಲ್ಲಿ ಆ ದೇವಾಲಯ ಅತಿ ಸೌಂದರ್ಯವಾಗಿಯೂ ರಮ್ಯವಾಗಿಯೂ ನೋಡುವುದಕ್ಕೆ ಇತ್ತು. ಅಂತಹ ಸಂದರ್ಭದಲ್ಲಿ ಶಿಷ್ಯರುಗಳು ಆ ದೇವಾಲಯದ ಬಗ್ಗೆ ಅತಿಯಾದಂತಹ ಹೆಮ್ಮೆ, ಶಿಷ್ಯರುಗಳಿಗೆ ಮಾತ್ರ ಅಲ್ಲ ಯೂದರಿಗೆ ವಿಶೇಷವಾಗಿ ಅತಿಯಾದಂತಹ ಹೆಮ್ಮೆ, ಅತಿಯಾದಂತಹ ಉತ್ಸಾಹಕತೆ ಆ ದೇವಾಲಯದ ಮೇಲೆ ಇತ್ತು. ಇದನ್ನು ಅರಿತುಕೊಂಡಂಥ ಯೇಸು ಸ್ವಾಮಿ, ನೀವು ನೋಡುವಂತಹ ಈ ಆಲಯ ಕಲ್ಲಿನ ಮೇಲೆ ಕಲ್ಲು ಸಹ ಇರುವುದಿಲ್ಲ, ಒಂದು ದಿನ ಎಲ್ಲವೂ ಸಹ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯವಾದಂಥ ವಿಚಾರವೇನೆಂದರೆ, ಇದನ್ನು ಕೇಳಿದಂತಹ ಶಿಷ್ಯರಲ್ಲಿ ಒಂದು ತಳಮಳೆ ಏರ್ಪಟ್ಟಿತು. ಅದೇನೆಂದರೆ ಅವರು ಏನೆಂದು ನೆನೆಸಿಕೊಂಡಿದ್ದಾರೆಂದರೆ, ಈ ದೇವಾಲಯ ಯಾವಾಗ ನಾಶವಾಗ್ತಕ್ಕಂಥದ್ದಾಗಿದೆಯೋ ಆವಾಗ ಈ ಲೋಕ ಅಂತ್ಯ ಆಗ್ತಕ್ಕಂಥದ್ದಾಗಿದೆ. ಅಂದರೆ ಈ ಲೋಕದ ಅಂತ್ಯ, ದೇವಾಲಯದ ನಾಶ, ಎರಡೂ ಸಹ ಒಟ್ಟಾಗಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಅರಿತುಕೊಂಡಿದ್ದರು. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡು ತಾನು ಶಿಷ್ಯರ ಜೊತೆಯಲ್ಲಿ ಮಾತನಾಡುವಾಗ ಶಿಷ್ಯರುಗಳು ವೈಯಕ್ತಿಕವಾಗಿ ಹೋಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳುವಂಥವರಾಗಿದ್ದಾರೆ. ಸ್ವಾಮಿ, ಹಾಗಾದರೆ ಹೇಳು, ಈ ಲೋಕದ ಅಂತ್ಯಕ್ಕೂ ನಿನ್ನ ಬರೋಣಕ್ಕೂ ಸೂಚನೆ ಕಾರ್ಯ ಏನು ಎಂಬುದಾಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರು ಕೇಳುವಂಥವರಾಗಿದ್ದಾರೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24:3 ನೋಡುವವರಾಗಿದ್ದೇವೆ. ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ: ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೀಗೆ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಪ್ರತ್ಯೇಕವಾಗಿ ಶಿಷ್ಯರು ಬಂದು ಕೇಳುವಂಥವರಾಗಿದ್ದಾರೆ. ಸ್ವಾಮಿ, ಯುಗದ ಸಮಾಪ್ತಿಗೂ ನಿನ್ನ ಎರಡನೇ ಬರೋಣಕ್ಕೂ ಸೂಚನೆ ಏನು? ನಮಗೆ ಆ ಸೂಚನೆಯನ್ನು ತಿಳಿಸಿ ಎಂಬುದಾಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರು ಕೇಳುವಂಥವರಾಗಿದ್ದಾರೆ. ಆತ್ಮೀಯ ಪ್ರಿಯ ಕೇಳುಗರೆ, ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಮುಖ್ಯವಾದಂಥ ವಿಚಾರವೇನೆಂದರೆ, ಯೇಸು ಸ್ವಾಮಿ ಈ ಸೂಚನೆ ಹೇಳುವಾಗ ಆತನ ಎರಡನೇ ಬರೋಣಕ್ಕೆ ಮೊಟ್ಟ ಮೊದಲನೇ ಸೂಚನೆ ಯಾವುದು ಎಂಬುದಾಗಿ ನಾವು ಹೇಳುವುದಾದರೆ, ಮೊಟ್ಟ ಮೊದಲನೇ ಸೂಚನೆ ಮತ್ತಾಯನು ಬರೆದ ಸುವಾರ್ತೆ 24:4 ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುವವನಾಗಿದ್ದಾನೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ. ಯೇಸು ಸ್ವಾಮಿ ತನ್ನ ಎರಡನೇ ಬರೋಣಕ್ಕಿಂತ ಮೊದಲು ನಡೀತಕ್ಕಂತಹ ಘಟನೆಗಳ ಬಗ್ಗೆ ಪ್ರವಾದನೆ ಹೇಳುವಾಗ ಆತನು ತನ್ನ ಬರೋಣಕ್ಕೆ ಮೊಟ್ಟ ಮೊದಲ ಸೂಚನೆ, ಆ ಒಂದು ಸೂಚಕ ಕಾರ್ಯ ಏನು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಅಂತಂದರೆ ಮೋಸ. ಈ ಲೋಕದಲ್ಲಿ ಮೋಸಗಾರಿಕೆ ಹೆಚ್ಚಾಗಿರ್ತಕ್ಕಂಥದ್ದಾಗಿದೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ, ಯೇಸು ಸ್ವಾಮಿ ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೇವಲ ಒಂದು ಸಾರಿ ಮಾತ್ರ ಈ ಮೋಸದ ಬಗ್ಗೆ ಮಾತನಾಡುವುದಿಲ್ಲ. ಈ ಮೋಸಗಾರಿಕೆಯ ಬಗ್ಗೆ ಹೆಚ್ಚು ಕಡಿಮೆ 4 ಯೇಸು ಸ್ವಾಮಿ ಮಾತನಾಡುವಂಥವನಾಗಿದ್ದಾನೆ. 4 ವಚನದಲ್ಲಿ ನಾವು ನೋಡಿದೆವು. ನಂತರ ನಾವು ನೋಡುವಂತಹ ಮತ್ತೊಂದು ವಿಚಾರ ಏನೆಂದರೆ, ಅದೇ 5 ವಚನದಲ್ಲಿ ಸಹ ಯೇಸು ಸ್ವಾಮಿ ಮತ್ತೆ ಹೇಳುವಂಥವರಾಗಿದ್ದಾರೆ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು, ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. 2 ಯೇಸು ಸ್ವಾಮಿ ಈ ಮೋಸಗಾರಿಕೆಯ ಬಗ್ಗೆ ಮಾತನಾಡುವಂಥವನಾಗಿದ್ದಾನೆ. ನಂತರ ಮತ್ತಾಯನ ಬರೆದ ಸುವಾರ್ತೆ 24:11 ವಚನದಲ್ಲಿ ಮತ್ತೆ ಯೇಸು ಸ್ವಾಮಿ ಯಾರು ಮೋಸ ಮಾಡತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಎಂದರೆ ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. 3 ಯೇಸು ಸ್ವಾಮಿ ಈ ಮೋಸಗಾರಿಕೆಯ ಬಗ್ಗೆ ಮಾತನಾಡುವಂಥವರಾಗಿದ್ದಾರೆ. ನಂತರ ಇದೇ ಮತ್ತಾಯನ ಬರೆದ ಸುವಾರ್ತೆ 24:24 ವಚನದಲ್ಲಿ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ತನ್ನ 2 ಬರೋಣಕ್ಕಿಂತ ಮೊದಲು ನಡೀತಕ್ಕಂತಹ ಆ ಘಟನೆಗಳ ಬಗ್ಗೆ ಪ್ರವಾದನೆಯನ್ನು ಹೇಳುವಾಗ ಆತನ ಬರೋಣಕ್ಕೆ 1 ಅಂದರೆ ಮೊಟ್ಟ ಮೊದಲ ಸೂಚಕ ಕಾರ್ಯ ಯಾವುದು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಅಂದರೆ ಡಿಸೆಪ್ಷನ್, ಅಂದರೆ ಮೋಸಗಾರಿಕೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಅನೇಕ ಸೂಚಕ ಕಾರ್ಯಗಳ ಬಗ್ಗೆ ಯೇಸು ಸ್ವಾಮಿ ತಿಳಿಸುವಂಥವನಾಗಿದ್ದಾನೆ. ಆ ಅನೇಕ ಸೂಚಕ ಕಾರ್ಯಗಳು ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಘೋರ ವ್ಯಾಧಿ ಬಗ್ಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಭೂಕಂಪದ ಬಗ್ಗೆ ಮಾತನಾಡುವಂಥವನಾಗಿದ್ದಾನೆ, ಶಾಮದ ಬಗ್ಗೆ ಮಾತನಾಡುವಂಥವನಾಗಿದ್ದಾನೆ, ಸುನಾಮಿ ವಿಚಾರಗಳ ಬಗ್ಗೆ ಮಾತನಾಡುವಂಥವನಾಗಿದ್ದಾನೆ, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ವಿರುದ್ಧವಾಗಿ ಹೇಳುವಂಥ ವಿಚಾರದ ಬಗ್ಗೆ ಮಾತನಾಡುವಂಥವನಾಗಿದ್ದಾನೆ. ಇವುಗಳೆಲ್ಲ ವಿಚಾರಗಳನ್ನು ಒಂದೊಂದು ಸಾರಿ ಮಾತ್ರ ಯೇಸು ಸ್ವಾಮಿ ತನ್ನ ಬರೋಣಕ್ಕಿಂತ ಮೊದಲು ಇವೆಲ್ಲ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆದರೆ ಈ ಒಂದು ಮೋಸಗಾರಿಕೆಯ ವಿಚಾರದಲ್ಲಿ ಯೇಸು ಸ್ವಾಮಿ 4 ಮತ್ತೆ ನಿಮ್ಮನ್ನು ಯಾರಾದರೂ ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರವೆಂದರೆ ಮತ್ತಾಯನು ಬರೆದ ಸುವಾರ್ತೆ 24:24 ವಚನದಲ್ಲಿ ಸಾಧ್ಯವಾದರೆ ದೇವರನ್ನು ಹಾದುಕೊಂಡಂತಹ ಮಕ್ಕಳನ್ನು ಸಹ ಅವರು ಮೋಸ ಮಾಡುವಂಥವರಾಗಿದ್ದಾರೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ, ತುಂಬ ಜಾಗರೂಕತೆಯಿಂದ ಇರ್ರಿ, ನಿಮ್ಮನ್ನು ಯಾರು ಸಹ ಮೋಸಗೊಳಿಸದಂತೆಯೇ ನೋಡಿಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ಕ್ರಿಸ್ತನ 2 ಬರೋಣಕ್ಕಿಂತ ಮೊದಲು ಈ ಲೋಕದಲ್ಲಿ ನಡೀತಕ್ಕಂತಹ ಅತಿ ಮುಖ್ಯವಾದಂತಹ ಒಂದು ಸೂಚನಾ ಏನು ಎಂಬುದಾಗಿ ನಾವು ನೋಡುವುದಾದರೆ ಆ ಸೂಚಕ ಕಾರ್ಯ ಅದು ಮೋಸ, ಅದು ವಂಚನೆ ಹಾಕ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸಾಧ್ಯವಾದರೆ ದೇವರನ್ನು ಆದುಕೊಂಡಂಥ ಮಕ್ಕಳನ್ನು ಸಹ ಅವರು ಮೋಸಗೊಳಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರು ಮೋಸಗೊಳಿಸುವಂಥವರಾಗಿದ್ದಾರೆ, ಯಾರು ಮೋಸಗೊಳಿಸುವಂಥವರಾಗಿದ್ದಾರೆ ಅಂದರೆ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ನನ್ನ ಹೆಸರಿನ ನಿಮಿತ್ತವಾಗಿ, ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಮ್ಮನ್ನು ಮೋಸಗೊಳಿಸಲು ಬರ್ತಕ್ಕಂಥವರು ಯಾವುದೇ ಅನ್ಯ ಧರ್ಮದವರಲ್ಲ, ಕ್ರೈಸ್ತ ಧರ್ಮದಲ್ಲೇ ಇರ್ತಕ್ಕಂತಹ ಸತ್ಯವೇದವನ್ನು ತಿಳಿದುಕೊಂಡಿರ್ತಕ್ಕಂತಹ ಸತ್ಯವೇದವನ್ನು ಹಿಡಿದುಕೊಂಡು ಬಂದೇ ನಿಮ್ಮನ್ನು ಮೋಸಗೊಳಿಸುವಂತವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ದೇವರ ವಾಕ್ಯದ ಬಗ್ಗೆ ಚೆನ್ನಾಗಿ ಅರಿತುಕೊಂಡಾಗ ಮಾತ್ರ ಬರ್ತಕ್ಕಂತಹ ಈ ಒಂದು ಮೋಸಗಾರಿಕೆಯಿಂದ ನಾವು ಜಯಗಳಿಸಲು ಸಾಧ್ಯ. ಇಲ್ಲ ಅಂದರೆ ಖಂಡಿತವಾಗಿಯೂ ಸಹ ಈ ವಾಕ್ಯದ ಮೂಲಕವಾಗಿಯೇ ಸೈತಾನ ನಮ್ಮನ್ನು ಮೋಸಗೊಳಿಸುವಂತವನಾಗಿದ್ದಾನೆ. ಅನೇಕರು ಕ್ರಿಸ್ತನ ಹೆಸರಿನಲ್ಲಿಯೇ ನಾವು ಕ್ರೈಸ್ತರೆಂದು ಹೇಳಿಕೊಂಡು ನಾವು ಯೇಸು ಸ್ವಾಮಿಯನ್ನು ಆರಾಧಿಸ್ತಕ್ಕಂಥವರಾಗಿದ್ದೇವೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೇವೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಎಂದು ಹೇಳಿಕೊಂಡೇ ಬಂದು ಅನೇಕರನ್ನ ಮೋಸ ಮಾಡುವಂಥವರಾಗಿದ್ದಾರೆ. ಸಾಧ್ಯವಾದರೆ ದೇವರ ಆಯ್ದುಕೊಂಡಂಥ ಮಕ್ಕಳನ್ನು ಸಹ ಅವರು ಮೋಸಗೊಳಿಸುವಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಒಂದು ಸಾರಿಯಲ್ಲ, ಎರಡು ಸಾರಿಯಲ್ಲ, ನಾಲ್ಕು ಸಾರಿ ಮತ್ತೆ ಮತ್ತೆ ಈ ಮೋಸಗಾರಿಕೆ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಂದರೆ ಒಂದು ಸಾರಿ ಹೇಳಿದರೆ ನಾವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಅದನ್ನು ಮತ್ತೆ ಮತ್ತೆ ಹೇಳತಕ್ಕಂಥವನಾಗಿದ್ದಾನೆ ಅಂದರೆ ನಾವು ಎಷ್ಟೊಂದು ಜಾಗರೂಕತೆಯಿಂದ ಎಷ್ಟೊಂದು ಎಚ್ಚರಿಕೆಯಿಂದ ಈ ವಿಚಾರವನ್ನು ಅರಿತುಕೊಂಡು ನಾವು ಜೀವಿಸಬೇಕಲ್ಲ. ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅನೇಕರು ಕ್ರಿಸ್ತನ ಹೆಸರಿನಲ್ಲಿ ಬರತಕ್ಕಂಥವರಾಗಿದ್ದಾರೆ, ಅನೇಕ ಸುಳ್ಳು ಕ್ರಿಸ್ತರು ಬರ್ತಕ್ಕಂಥವರಾಗಿದ್ದಾರೆ, ಅಂದರೆ ಕ್ರಿಸ್ತ ವಿರೋಧಿಗಳು ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ನಾನು ಕ್ರಿಸ್ತನು ಎಂಬುದಾಗಿ ಅನೇಕರು ಈಗಾಗಲೇ ಎಷ್ಟೋ ಜನರು ಹೇಳಿಕೊಂಡು ಅನೇಕರನ್ನ ಮೋಸ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನೀವು ಬೇಕಾದರೆ ನಿಮ್ಮ ಮೊಬೈಲಲ್ಲಿ ಆ ಒಂದು ಗೂಗಲಲ್ಲಿ ಹೋಗಿ ಆ್ಯಂಟಿ ಕ್ರೈಸ್ಟ್ ಎಂಬುದಾಗಿ, ಕ್ರಿಸ್ತ ವಿರೋಧಿಗಳು ಎಂಬುದಾಗಿ ನೀವು ಟೈಪ್ ಮಾಡಿ ನೋಡಿ. ಅಲ್ಲಿ ಅನೇಕರ ಹೆಸರುಗಳು ಈಗಾಗಲೇ ಬಂದಿರತಕ್ಕಂಥವ್ರ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಹಾಗಾಗಿ ಕೊನೆಯ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾರು ನಮ್ಮನ್ನು ಮೋಸ ಮಾಡ್ತಕ್ಕಂಥವರಾಗಿದ್ದಾರೆ ಅಂತಂದರೆ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು. ನಾನು ಪ್ರವಾದನೆಯನ್ನು ಹೇಳ್ತಕ್ಕಂಥವನಾಗಿದ್ದೇನೆ, ಈ ರೀತಿಯಾಗಿ ನಡೀತಕ್ಕಂಥದ್ದಾಗಿದೆ, ಆ ರೀತಿಯಾಗಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕರು ಬಂದು ಮೋಸ ಮಾಡುವಂಥವರಾಗಿದ್ದಾರೆ. ಆದರೆ ಈ ಒಂದು ವಂಚನೆ ಏ ಶಕ್ತಿ ಇದೆಯೇ, ಇದಕ್ಕಿರ್ತಕ್ಕಂತಹ ಬಲ ಎಂಥದ್ದು, ಈ ಮೋಸಗಾರಿಕೆಗೆ ಇರತಕ್ಕಂತಹ ಒಂದು ದೊಡ್ಡ ಬಲ ಎಂಥದ್ದು ಎಂಬುದಾಗಿ ನಾವು ನೋಡಬೇಕಾದರೆ, ಸತ್ಯವೇದದಲ್ಲೂ ಸರಿ, ಇವತ್ತಿನ ಪ್ರಪಂಚದಲ್ಲೂ ಸರಿ, ಅನೇಕರು ಅನೇಕ ವಿಧದಲ್ಲಿ ತಮ್ಮ ಮಾತಿನ ಮೂಲಕವಾಗಿ, ತಮ್ಮ ಕುತಂತ್ರದ ಮೂಲಕವಾಗಿ ಮೋಸಗೊಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ನಮ್ಮನ್ನು ಮೋಸಗೊಳಿಸುವಂತಹ ಆ ಒಬ್ಬ ವ್ಯಕ್ತಿ, ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂತಹ ಆ ವ್ಯಕ್ತಿ ಯಾರೆಂದರೆ ಸೈತಾನ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಸೈತಾನನ ವಿಚಾರದಲ್ಲಿ ಮಾತನಾಡಬೇಕಾದರೆ ಯೋಹಾನನು ಬರೆದ ಸುವಾರ್ತೆ 8:44 ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸುವವರಾಗಿದ್ದೀರಿ. ಅವನು ಹಾದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಹಾಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಎಂಬುದಾಗಿ. ಪ್ರಿಯ ಕೇಳುಗರೆ, ಈ ಒಂದು ಮೋಸಗಾರಿಕೆಗೆ ಇರತಕ್ಕಂಥ ಬಲವನ್ನು ನಾವು ಮೊಟ್ಟ ಮೊದಲನೇದಾಗಿ ಅರಿತುಕೊಳ್ಳುವುದಕ್ಕೆ ಈ ವಾಕ್ಯ ತಿಳಿಸುವಂತಹ ಅತಿ ಮುಖ್ಯವಾದಂಥ ವಿಚಾರ ಎಂದರೆ ಸೈತಾನ ಸುಳ್ಳುಗಾರ, ಅವನು ಸುಳ್ಳಿಗೆ ತಂದೆ ಎಂಬುದಾಗಿ ಹೇಳುವಂಥದ್ದಾಗಿದೆ. ಹಾಗಾದರೆ ಸೈತಾನ ಎಲ್ಲಿ ಮೊಟ್ಟ ಮೊದಲನೇದಾಗಿ ಅವನು ಸುಳ್ಳನ್ನು ಹೇಳಿದನು? ನಾವು ಇದಕ್ಕಿಂತ ಹಿಂದೆ ಅವನು ಹಾಡಿದಂತಹ ಸುಳ್ಳು ಏನೆಂಬುದರ ವಿಚಾರವಾಗಿ ಕಲಿತಿದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ಆ ಒಂದು ಸುಳ್ಳಿಗೆ ಇರತಕ್ಕಂತಹ, ಆ ಒಂದು ಮೋಸಕ್ಕೆ ಇರತಕ್ಕಂತಹ ಬಲ ಎಂಥದ್ದು ಎಂಬುದಾಗಿ ನಾವು ನೋಡುವುದಾದರೆ, ಆತನು ಪರಲೋಕದಲ್ಲಿ ಒಬ್ಬ ಉತ್ತಮವಾದಂತಹ ಹಾಡುಗಾರಿಕೆಯಿಂದ ಕೂಡಿರತಕ್ಕಂತಹ, ಅಭಿಷೇಕಿಸಲ್ಪಟ್ಟಂತಹ ಒಬ್ಬ ದೇವದೂತನಾಗಿದ್ದನು ಬೀಳುವುದಕ್ಕಿಂತ ಮೊದಲು. ಆದರೆ ಅವನು ಯಾವಾಗ ನಾನು ದೇವರಿಗೆ ಸರಿಸಮಾನವಾಗಿ ಇರಬೇಕೆಂಬುದಾಗಿ ಯೋಚಿಸಿ ಪಾಪಕ್ಕೆ ಬಿದ್ದನೋ, ಆವಾಗ ಅವನು ಅನೇಕ ಪರಲೋಕದಲ್ಲಿರತಕ್ಕಂಥ ದೂತರನ್ನು ಮೋಸಗೊಳಿಸಿ ಮೂರರಲ್ಲಿ ಒಂದು ಭಾಗ ತನ್ನ ಕಡೆಗೆ ಸೆಳೆದುಕೊಂಡನು. ತನ್ನ ಸುಳ್ಳಿನ ಮೂಲಕವಾಗಿ ದೇವರ ಪ್ರಸನ್ನತೆಯಲ್ಲಿ ಮೂರರಲ್ಲಿ ಒಂದು ಭಾಗ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಪ್ರಿಯ ಕೇಳುಗರೆ, ಈ ಒಂದು ಮೋಸಗಾರಿಕೆಗೆ ಇರ್ತಕ್ಕಂಥ ಬಲ ಎಂಥದ್ದೆಂಬುದಾಗಿ ನೀವು ಈ ವಿಚಾರವನ್ನು ಆಳವಾಗಿ ಓದಿದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದಾಗಿದೆ. ಪರಲೋಕ ಯಾವ ರೀತಿಯಲ್ಲಿ ಇರತಕ್ಕಂತಹ ಒಂದು ಸ್ಥಳ? ಪರಲೋಕ ಅದು ದೇವದೂತರ ಸೈನ್ಯದೊಂದಿಗೆ ದೇವರನ್ನ ಶುದ್ಧನು ಶುದ್ಧನು ಮಹಾಪರಿಶುದ್ಧನೆಂಬುದಾಗಿ ಆರಾಧಿಸುವಂತಹ ಆ ಒಂದು ಸ್ಥಳ. ಅಂತಹ ಒಂದು ಸ್ಥಳದಲ್ಲಿ ದೇವರ ಪ್ರಸನ್ನತೆ ಇರ್ತಕ್ಕಂತಹ ಆ ಸ್ಥಳದಲ್ಲಿಯೇ ಸೈತಾನ ಮೂರರಲ್ಲಿ ಒಂದು ಭಾಗ ದೇವದೂತರಿಗನ್ನ ಸುಳ್ಳನ್ನ ಹೇಳಿ ಅವರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಹಾಗಾದರೆ ಪ್ರಿಯ ಕೇಳುಗರೆ, ಈ ಒಂದು ಮೋಸಗಾರಿಕೆಗೆ ಬಲ ಇದೆಯಾ ಇಲ್ಲವಾ? ನಂತರ ನಾವು ನೋಡುವಂತಹ ಮತ್ತೊಂದು ವಿಚಾರ ಏನೆಂದರೆ, ಆದಾಮ ಮತ್ತು ಹವ್ವಳನ್ನು ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅವರನ್ನು ಏದೆನ್ ತೋಟದಲ್ಲಿ ಇಟ್ಟನು. ಏದೆನ್ ತೋಟದಲ್ಲಿ ಅವರು ಯಥೇಚ್ಛವಾಗಿ ಹೇರಳವಾಗಿ ತಿಂದು ಸಂತೋಷದಿಂದ ಉಲ್ಲಾಸದಿಂದ ಪ್ರಕೃತಿಯನ್ನು ಸವಿದು ಪ್ರಾಣಿ ಪಕ್ಷಿಗಳೊಂದಿಗೆ ಸಂತೋಷವಾಗಿ ಜೀವಿಸಲು ಅವರಿಗೇನೆಲ್ಲ ಬೇಕು ಎಲ್ಲವನ್ನ ಕೊಟ್ಟಿದನು. ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಅವರಿಗೆ ಆಜ್ಞಾಪಿಸಿದನು. ಆದರೆ ನಾವು ನೋಡುವಂತೆಯವರಾಗಿದ್ದೇವೆ, ಸೈತಾನ ತನ್ನ ಕುಯುಕ್ತಿಯನ್ನು ಉಪಯೋಗಿಸಿಕೊಂಡು ತನ್ನ ಕುತಂತ್ರದಿಂದ ಆದಾಮ ಹವಳನ್ನು ಮೋಸ ಮಾಡಿದನು. ಆದಾಮ ಹವಳು ಪ್ರತಿನಿತ್ಯವೂ ತಂಗಾಳಿ ಸಮಯ ಬರಬೇಕಾದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 3:8 ಓದಬೇಕಾದರೆ, ತರುವಾಯ ಯಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರತಿನಿತ್ಯವೂ ಸಹ ಆ ತಂಗಾಳಿಯ ಸಮಯದಲ್ಲಿ ಅವರು ದೇವರ ಜೊತೆಯಲ್ಲಿ ಮಾತನಾಡತಕ್ಕಂಥವರಾಗಿದ್ದರು. ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿತ್ತು. ದೇವದೂತರ ದಂಡು ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದಾಗಿತ್ತು. ಪ್ರತಿ ನಿತ್ಯವೂ ಆತನ ಜೊತೆಯಲ್ಲಿ ಇರತಕ್ಕಂತಹ ಆ ಒಂದು ಉತ್ತಮವಾದಂತಹ ಸೌಂದರ್ಯದಲ್ಲಿ, ಆ ಉತ್ತಮವಾದಂತಹ ಸ್ಥಳದಲ್ಲಿ ಸೈತಾನ ಆದಾಮ ಹವಳನ್ನು ವಂಚಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತನ್ನ ಸುಳ್ಳಿನ ಮೂಲಕವಾಗಿ ಸೈತಾನ ವಂಚಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತಿಮೊತಿಗೆ ಬರೆದ 2:14 ಓದುವುದಾದರೆ, ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಸ್ತ್ರೀಯನ್ನ ಸೈತಾನ ಮೋಸ ಮಾಡಿ ತನ್ನ ಕಡೆಗೆ ಸೆಳೆದುಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹಾಗಾದರೆ ಈ ವಂಚನೆಗೆ ಎಂಥ ಬಲ ಇರಬಹುದು? ಈ ಮೋಸಗಾರಿಕೆಗೆ ಎಂಥ ಬಲವಿರಬಹುದು? ಇನ್ನೂ ಸಹ ಸೈತಾನನು ಯೇಸು ಸ್ವಾಮಿ 2 ಸಾರಿ ಬಂದು ಪರಲೋಕಕ್ಕೆ ನೀತಿವಂತರನ್ನ ಎತ್ತುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಅನೀತಿವಂತರನ್ನ 1,000 ವರ್ಷ ಈ ಲೋಕದಲ್ಲಿ ಕಟ್ಟಿಹಾಕುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 20:2-3 ಓದಬೇಕಾದರೆ, ಪುರಾತನ ಸರ್ಪ ಎಂಬ ಘಟಸರ್ಪನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು. ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನರನ್ನ ಮರುಳುಗೊಳಿಸದ ಹಾಗೆ ದೇವದೂತರನ್ನು ಅವರನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1,000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಯಿತು. ಈಗಾಗಲೇ ಅವನು ಅನೇಕರನ್ನ ಮೋಸಗೊಳಿಸಿದನು. ಪ್ರಿಯರೇ, ಇನ್ನು ಮೋಸಗೊಳಿಸದ ರೀತಿಯಲ್ಲಿ ಅವನನ್ನು ಈ ಲೋಕದಲ್ಲಿ ಬಂಧನದಲ್ಲಿ ಇಡಲಾಯಿತು. ಅಂದರೆ ಎಲ್ಲರೂ ಸಹ ಮರಣ ಹೊಂದಿದ್ದರು, ಅವನೊಬ್ಬನೇ ಸಹ ಅಂತರ್ಪಿಶಾಚಿಯಾಗಿ ಹೋರಾಡ್ತಕ್ಕಂಥವನಾಗಿದ್ದಾನೆ. ಅವನಿಗೆ ಯಾರೂ ಸಹ ಆ ಶೋಧನೆಗೆ ಬೀಳದೇ ಇರತಕ್ಕಂತಹ ಈ ಒಂದು ಸನ್ನಿವೇಶ. ಆ 1,000 ವರ್ಷ ಮುಗಿದ ನಂತರ ಆ ಸೈತಾನನ ಗುಣ, ಪ್ರಿಯರೇ, ಬದಲಾಗಲಿಲ್ಲ. ಅವನ ಸೈತಾನನ ಗುಣ ಬದಲಾಗದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 20:7-8 ಓದಬೇಕಾದರೆ, ಆ 1,000 ವರ್ಷಗಳ ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಗಳನ್ನು ಮರುಳುಗೊಳಿಸಿ ಅವರನ್ನ ಯುದ್ಧಕ್ಕೆ ಕೂಡಿಸುವನು. ಪ್ರಿಯ ಕೇಳುಗರೆ, ಗಮನಿಸಿರಿ, ಈ ವಂಚನೆಗೆ ಎಷ್ಟೊಂದು ಬಲ ಇದೆ. ಅಂದು ಪರಲೋಕದಲ್ಲಿಯೇ ದೇವರ ಸಮ್ಮುಖದಲ್ಲಿಯೇ 1/3 ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡು ವಂಚಿಸಿದನು. ನಂತರ ಆದಾಮ ಹವ್ವಳನ್ನು ದೇವರ ಪ್ರಸನ್ನತೆ ಇರತಕ್ಕಂಥ ಸಮ್ಮುಖದಲ್ಲಿಯೇ ಅವರನ್ನು ವಂಚಿಸಿದನು. ಇನ್ನು ತನ್ನ ಗುಣ ಬದಲಾಗದೆ ಕ್ರಿಸ್ತನ ಬರವಣ ಆದ ನಂತರವೂ ಸಹ, 1,000 ವರ್ಷ ಮುಗಿದ ನಂತರವೂ ಸಹ ಮತ್ತೆ ಮರಳಾಗ್ತಕ್ಕಂಥವರಾಗಿದ್ದಾರೆ ಜನರು. ಆಗಿರಬೇಕಾದ್ರೆ ಪ್ರಿಯ ಕೇಳುಗರೆ, ನಾವು ನೀವು ಪ್ರತಿನಿತ್ಯ ಪಾಪದಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ನಮ್ಮ ಜೀವಿತ ಹೇಗಿದೆ? ಎಂತೆಂಥ ವಂಚನೆಗೆ ನಾವು ಒಳಗಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ಕ್ರಿಸ್ತನ ಬರವಣ ಶೀಘ್ರವಾಗಿದೆ. ಅದಕ್ಕೆ ಮೊದಲನೇ ಸೂಚಕ ಕಾರ್ಯ ಏನೆಂದರೆ ವಂಚನೆಯಾಗಿದೆ. ನೀವು ಯಾವ ರೀತಿಯಲ್ಲಿ ವಂಚನೆಗೆ ಒಳಗಾಗಿದ್ದೀರಾ? ಸೈತಾನ ನಿಮ್ಮನ್ನು ವಂಚಿಸಲು ಬರತಕ್ಕಂಥನಾಗಿದ್ದಾನೆ. ಆತನ ವಾಕ್ಯದ ಮುಖಾಂತರವಾಗಿ ನೀವು ಯಾವುದೇ ವಿಚಾರಗಳಲ್ಲಿ ವಂಚಿಸಿ ಹೋಗಿರ್ಬೋದು, ಆದರೆ ಆತನ ವಾಕ್ಯ ವಿಚಾರದಲ್ಲಿ ನೀವು ವಂಚಿಸಿ ಹೋದರೆ ಮೋಸಕ್ಕೆ ಒಳಗಾದರೆ ಪರಲೋಕವನ್ನು ಕಳೆದುಕೊಳ್ತಕ್ಕಂಥರಾಗಿದ್ದೀರಾ. ಹಾಗಾಗಿ ಯೋಚಿಸಿರಿ ಪ್ರಿಯ ಕೇಳುಗರೆ, ನೀವು ಎಂಥ ಸತ್ಯದಲ್ಲಿ ಯಾವ ವಿಚಾರದಲ್ಲಿ ವಂಚನೆಗೆ ಒಳಗಾಗಿದ್ದೀರಾ, ಮೋಸಕ್ಕೆ ಒಳಗಾಗಿದ್ದೀರಿ ಎಂಬುದಾಗಿ. ನೀವು ಒಂದು ವೇಳೆ ಆ ಮೋಸಕ್ಕೆ ಒಳಗಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ಮತ್ತೆ ಕ್ರಿಸ್ತನು ಆತ್ಮನ ಮುಖಾಂತರವಾಗಿ ಓದಿ ನೀವು ಯಾವ ಎಲ್ಲಿ ತಪ್ಪಿ ಹೋಗಿದ್ದರಿಂದ ಅದನ್ನು ಹರಿತುಕೊಂಡು ಮನ ತಿರುಗಿ ಬರುವುದಾದರೆ ದೇವರು ನಿಮ್ಮನ್ನು ಅಂಗೀಕರಿಸತಕ್ಕಂಥವನಾಗಿದ್ದಾನೆ. ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ಈ ವಂಚನೆಗೆ ಎಂಥ ಬಲ ಇದೆ ಎಂಬುದಾಗಿ ನಾವು ಅರಿತುಕೊಂಡೆವು. ಅಪ್ಪ ಕೇಳುಗರು ಒಂದು ವೇಳೆ ಸತ್ಯಕ್ಕೆ ವಿರುದ್ಧವಾಗಿ ವಂಚನೆಗೆ ಒಳಗಾಗಿದ್ದಂಥ ಪಕ್ಷದಲ್ಲಿ ನಿನ್ನ ಸತ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.